ஸ்ரீகுருப்போ நம ஹரி ஓம். ஜலஜேஷ்டநிபாகாரம் ஜெகதீஷபதாஸ்ரயம் ஜெகதீதல விக்யாதம் ஜெகந்நாதகுரும் பஜே. ஹரிகதாமிருதசார குருகள கருணதிந்த அபரித்து பேழுவே பரம பகவத் பக்தரிதனாதரதி கேளுவது. ಈಗ ಎಂಟನೇ ಪದ್ಯದು ಬಳಸಬೇಕು. ವಾರಿಯೊಳಗೆ ನೀರಿನೊಳಗೆ ಇಪ್ಪತ್ತು ನಾಲ್ಕು ರೂಪಗಳಿಂದ ಇದ್ದಾರೆ. ಇಲ್ಲೆಲ್ಲ ಹೆಸರು, ಹೆಸರಿನಲ್ಲಿರುವ ಅಕ್ಷರಗಳು, ಅದಕ್ಕನುಗುಣವಾದ ಲೆಕ್ಕ, ಕಾಣುತ್ತೆ. ಆದರೆ ರಹಸ್ಯವೇನೆಂದರೆ ಪದಾರ್ಥದಲ್ಲಿ ಎಷ್ಟು ರೂಪಗಳಿರುತ್ತೋ ಅದಕ್ಕೆ ತಕ್ಕ ಹೆಸರು ಪದಾರ್ಥಕ್ಕೆ ಬರುತ್ತೆ. ಹೆಸರನ್ನು ಹಿಡಿದು ಪದಾರ್ಥದಲ್ಲಿ ಎಷ್ಟು ರೂಪಗಳಿವೆಯೋ ತಿಳಿದುಕೊಳ್ಳಿಕ್ಕೆ ಮಾತ್ರ ಸಾಧ್ಯ. ಹೆಸರನ್ನು ಹಿಡಿದು ಪದಾರ್ಥದಲ್ಲಿ ರೂಪಗಳು ಬರುವುದಿಲ್ಲ. ಮೂರೆರಡು ಸಾವಿರದ ಮೇಲೆ ವಾರಿಯೊಳಗೆ ಬರೆದಿರಲ್ಲ, ಇಪ್ಪತ್ತು ನಾಲ್ಕು ಬರೆದಿಲ್ಲ, ಬರೆದಿರಲ್ಲ. ಮೂರೆರಡು ಸಾವಿರದ ಮೇಲ್ ಐದು ಸಾವಿರದ ಮೇಲೆ ಮುನ್ನೂರ ಹದಿನೇಳು ನಿಪ ರೂಪವು. ಮುನ್ನೂರ ಹದಿನೇಳು ರೂಪಗಳು ಶ್ರೀ ತುಳಸಿದಳದಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಪಾತ್ರಳಾದ ತುಳಸಿಯಲ್ಲಿ ಇರುತ್ತವೆ. ಇಲ್ಲಿ ವಿಶೇಷವೇನೆಂದರೆ ಪ್ರತಿಯೊಂದು ಕಡೆ ಆ ಆಯಾ ಹೆಸರಿನ ಅಕ್ಷರಗಳನ್ನು ಅನುಸರಿಸಿ ಸಂಖ್ಯೆಗಳನ್ನು ಗಣನೆ ಮಾಡುವುದಾದರೆ ನಮ್ಮ ಬಲದಿಂದ ಎಡಕ್ಕೆ ಹೋಗುತ್ತೆ. ಅಂಕಾನ ವಾಮತೋ ಗತಿ, ಅಂಕಾನ ವಾಮತಃ ಗತಿ ಎಂಬ ಸೂತ್ರಾನುಸಾರ ಆದರೆ ಶ್ರೀ ತುಳಸಿ ಎಂಬಲ್ಲಿ ಮಾತ್ರ ಎಡದಿಂದ ಬಲಕ್ಕೆ ಲೆಕ್ಕ. ಇದೊಂದು ವಿಶೇಷ. ಇದು ಸಾಮಾನ್ಯ ಯಾರು ಗಮನ ಕೊಡಲ್ಲ. ಪುಷ್ಪದಿ ಪುಷ್ಪಗಳಲ್ಲಿ ನೂರ ಅರವತ್ತೊಂದು ಅಂತ ಕೊಟ್ಟಿದ್ದಾರೆ ನಮಗೆ, 161 ಅಂತ ಬರ್ಕೊಳ್ಳಿ. 161 ರೂಪಗಳು ಇರುತ್ತವೆ. ದೀಪದೊಳು ನಾನಾ ರೀತಿಯಾದ ದೀಪಗಳಲ್ಲಿ ಮೂರಧಿಕ ದಶ. ಹದಿಮೂರು ರೂಪಗಳಿರುತ್ತವೆ. ಗಂಧದೊಳಗೆ ದೇವರಿಗೆ ಸಮರ್ಪಣೆ ಮಾಡಬೇಕಾದ ಗಂಧದಲ್ಲಿ ನಾನೂರು ಮೂರು ಸುಮೂರ್ತಿಗಳು. ನನ್ನೂರ ಮೂರು ಮೂರ್ತಿಗಳು ಇರುತ್ತಿಹವು, ಸದಾ ಸನ್ನಿಹಿತವಾಗಿರುತ್ತವೆ. ಈ ರೂಪಗಳನ್ನ ಆಯಾ ಪದಾರ್ಥಗಳನ್ನು ಕೊಡುವಾಗ ಪ್ರತಿಮಾಗತ ಭಗವದ್ ರೂಪಕ್ಕೂ ಈ ರೂಪಗಳಿಗೂ ನಮ್ಮ ಬಿಂಬಮೂರ್ತಿಗೂ ಐಕ್ಯ ಚಿಂತಿಸಬೇಕು. ಅಷ್ಟದಳ ಸದ್ಹೃದಯ ಕಮಲ ಅಧಿಷ್ಠಿತನುತಾನಾಗಿ ಸರ್ವೋತ್ಕೃಷ್ಟ ಮಹಿಮಂ ದಳಗಳಲ್ಲಿ ಸಂಚರಿಸುತ ಒಳಗಿದ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಸುಪುಷ್ಟಿಗೈಸುತ ಸಂತೈಪ ನಿರ್ದುಷ್ಟ ಸುಖಪೂರ್ಣ. ಭಗವಂತ ಅಷ್ಟದಳ ಸದ್ಹೃದಯ ಕಮಲಾಧಿಷ್ಠಿತನುತಾನಾಗಿ, ನಮ್ಮ ಹೃದಯದಲ್ಲಿರುವ ಕಮಲ ಎಷ್ಟು ದಳ ಕಮಲ, ಅದು ಸದ್ಹೃದಯ ಕಮಲ ಅಂದ್ರು. ಆ ಹೃದಯ ಕಮಲಕ್ಕೆ ಸತ್ ಅಂತ ಹೇಳ್ತಾ ಇದ್ದಾರೆ. ಏನದು ಅಂದ್ರೆ ಹೇಳ್ತಾ ಇದ್ದಾರೆ, ಈ ವಿಶೇಷವಾದ ಹೃದಯ ಕಮಲ ಅದು ದೇವರಿಗೆ ಆಧಾರವ ಅಂತ ಕೇಳಿದರೆ, ಇಲ್ಲ ಅದಕ್ಕೂ ಆಧಾರ ದೇವರೇ. ಅಂದ್ರೆ ಆ ಕಮಲದ ಆಕಾರದ ತನ್ನ ಆಕಾರವೇ ಆಧಾರವಾಗಿ ಇರುತ್ತಾನೆ ಭಗವಂತ. ಕಮಲದ ಆಕಾರದಲ್ಲಿದ್ದಾನೆ, ಕಮಲಕ್ಕಾಧಾರ, ಅದರೊಳಗೂ ತಾನೆ, ತನಗೆ ತಾನೇ ಆಧಾರನಾಗಿದ್ದಾನೆ ಎಂಬ ಎಚ್ಚರ ಕೊಟ್ಟದ್ದು ಸದ್ಹೃದಯ ಕಮಲ ಅಂತ. ಅಷ್ಟದಳ ಸದ್ಹೃದಯ ಕಮಲ ಅಧಿಷ್ಠಿತನು ತಾನಾಗಿ ಆ ಕಮಲದಲ್ಲಿ ತಾನೇ ನಿಯಾಮಕನಾಗಿ ನಿಂತು ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸುತ್ತ ಒಳಗಿದ್ದು, ಅಂದ್ರೆ ಕಮಲದ ಒಳಗೆ ಇದ್ದುಕೊಂಡು ಆ ದಳದಲ್ಲಿ ಸಂಚಾರ ಮಾಡುತ್ತಾ ಇರ್ತಾನೆ. ಸ್ವಲ್ಪ ಆಲೋಚನೆ ಮಾಡಿ, ಹೇಗಿರುತ್ತೆ ಕಮಲ, ಅಲ್ಲ ಹೇಗಿರುತ್ತೆ, ಅರಳುಕೊಂಡಿರುತ್ತೆ ಅಲ್ಲಿ ದೇವರು ಕಮಲಗಳೆಲ್ಲ ದಳಗಳೇ ತಿರುತ್ತಾ ಇರ್ತಾರೆ. ಹೌದಾ, ಹೌದೇನ್ರಿ, ಅಲ್ಲ ಅವ್ರು ಪ್ರವಚನ ಮಾಡೋರು. ಆದರೆ ರಹಸ್ಯ ಏನು ಗೊತ್ತಾ, ಈ ಹೃದಯ ಕಮಲ ಯಾವಾಗ್ಲೂ ಹೀಗಿರಲ್ಲ, ಅದಿರೋದೇ ಹೀಗೆ, ಅದಿರೋದೇ ಹೀಗೆ. ಅದು ಹೀಗಿದ್ರೆ ದೇವರು ಹೇಗೆ ತಿರುಗ್ತಾನೆ, ಒಳಗೆ ತಿರುಗ್ತಾ ಇರ್ತಾನೆ. ಅದು ಮುದುರಿಕೊಂಡಿದ್ರೂ ಕೂಡ ಒಳಗೆ ತಿರುಗ್ತಾ ಇರ್ತಾನೆ ಅಂತ ಅರ್ಥ, ಒಳಗಿದ್ದು ಅಂತ. ಮತ್ತದು ಯಾವಾಗ ವಿಕಾಸ ಆಗುತ್ತೆ ಅಂದ್ರೆ, ನಾವು ಕೇಳಿಕೊಂಡ್ರೆ ಆಗುತ್ತೆ, ಇಲ್ಲದ್ರಲ್ಲ. ಅವರಿಗೆ ಕೆಲಸ ಮಾಡ್ಲಿಕ್ಕೆ ಮುದುರಿಕೊಂಡಿದ್ರೆ ಅಬ್ಜೆಕ್ಷನ್ ಇಲ್ಲ ಅವರಿಗೆ, ದೇವತೆಗಳಿಗೆ ಹಾಗೆ ತಿರುಗ್ತಾರೆ, ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತ್ಯಾಕೆ ಹೀಗೆ, ನಿಂಗೆ ಬೇಕಾದ್ರೆ ದರ್ಶನ ಕೊಡ್ತೇವೆ, ಅದು ಓಂಕಾರದಿಂದ ಅರಳಿಸಿ ಚೆನ್ನಾಗಿ ಕೇಳಿಕೊಂಡರೆ ಓಂಕಾರದಿಂದ ಆ ಕಮಲ ಮೇಲ್ಮುಖ ಆಗುತ್ತೆ, ನಂತರ ಓಂಕಾರದಿಂದ ಅರಳುತ್ತೆ, ಅರಳಿದ ಮೇಲೆ ದೇವರ ದರ್ಶನ ಆಗುತ್ತೆ. ಇದೆಲ್ಲ ಒಳಗಿಂದು, ಅದು ಯಾವಾಗ ನಿಂಗೆ ಬೇಕಾದ್ರೆ, ಇಲ್ಲ ನಮ್ಮ ಪಾಡಿಗೆ ನಾವು ಒಳಗೆ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೇವೆ ಅಂತಾರೆ. ಹಾಗಾದ್ರೆ ಕಮಲ ಹೀಗೆ ಇರುತ್ತೆ, ಮುದುರಿಕೊಂಡು ಕಳಮುಖವಾಗಿರುತ್ತೆ, ಆ ಕಳಮುಖವಾದ ಕಮಲದಲ್ಲೇ ದೇವರು ಒಳಗೆ ತಿರುಗ್ತಾ ಇರ್ತಾರೆ ದಳಗಳಿಗೆ. ಈ ಕಲ್ಪನೆ ಸಾಮಾನ್ಯ ಇರಲ್ಲ. ಏನಿರುತ್ತೆ, ಅಷ್ಟದಳ ಕಮಲ ಅಂದ್ರೆ ಹೀಗೆ ಇರುತ್ತೆ, ಇಲ್ಲಿ ತಿರುಗ್ತಾ ಇರ್ತಾರೆ ಅಂತ ಇಲ್ಲ, ಈ ರಿವರ್ಸ್ ಆಗಿ ಇರುತ್ತೆ, ಯಾವಾಗ್ಲೂ ಇರೋದದೆ. ಅಲ್ಲಿ ಭಗವಂತ ದಳಗಳಲ್ಲಿ ಸಂಚರಿಸುತ್ತ ಒಳಗಿದ್ದು, ದುಷ್ಟರಿಗೆ ದುರ್ಬುದ್ಧಿ, ದುಷ್ಟರಿಗೆ ದುರ್ಬುದ್ಧಿ, ಕರ್ಮ ವಿಶಿಷ್ಟರಿಗೆ, ಕರ್ಮದಿಂದ ವಿಶಿಷ್ಟರಿಗೆ. ಅರ್ಥ ಬರೇ ಕರ್ಮ ಮಾಡುವವರಿಗೆ ಕರ್ಮ ವಿಶಿಷ್ಟರು ಅಂತ ಅರ್ಥ ಅಲ್ಲ. ಕರ್ಮ ವಿಶಿಷ್ಟರು ಅಂದ್ರೆ ನೋಡಿ, ಬರೇ ಕರ್ಮ ಮಾಡುವವರನ್ನ ಕರ್ಮಠರು ಅಂತ ಕರೀತಾರೆ. ಕರ್ಮ ವಿಶಿಷ್ಟರು ಅಂತ ಯಾರನ್ನ ಕರೀತಾರೆ, ಮೊದಲೇನೋ ಇದ್ದು ಕರ್ಮ ಕೂಡ ಆಡ್ ಆದರೆ ಪಕ್ಕಕ್ಕೆ ಬಂದ್ರೆ ಕರ್ಮ ವಿಶಿಷ್ಟರು ಅಂತ. ಯಾರದು ಅಂದ್ರೆ ವಿಶಿಷ್ಟರು ಎಂಬ ಶಬ್ದದಲ್ಲೇ ಹೇಳ್ತಾರೆ, ವಿ ಅಂತ ಹೇಳಿದ್ರೆ ಭಗವಂತ. ವಿ ಅಂತ ಒಂದು ಅಕ್ಷರವೇ ದೇವರನ್ನು ಹೇಳುತ್ತೆ, ಪಕ್ಷಿ ಪರಮಾತ್ಮರನ್ನ ಹೇಳುತ್ತೆ. ಅದಕ್ಕೆ ವಿ ಭಗವಂತನಲ್ಲಿ ಶಿಷ್ಟರು ಅಂದ್ರೆ ಯಾವಾಗಲೂ ದೇವರು ಹೇಳಿದ ರೀತಿಗೆ ತಲೆಬಾಗುವವರು, ದೇವರ ಶಾಸನಕ್ಕೆ ತಲೆಬಾಗುವವರು. ಬಾಗುವವರು ಅಂದ್ರೆ ಅದನ್ನ ಮೀರಿ ನಡೆಯುವವರಲ್ಲ ಅಂತರ್ಥ. ವಿಶಿಷ್ಟರು ಅಂದರೆ ದೇವರ ವಿಧಿ ನಿಷೇಧಗಳೆಂಬ ಆಜ್ಞೆ ಏನಿದೆ ಅದನ್ನ ಎಂದೂ ಮೀರದಿರುವವರೇ ವಿಶಿಷ್ಟರು. ದೇವರ ಆಜ್ಞಾ ವಿಶಿಷ್ಟರು, ಅವರಿಗೆ ಕರ್ಮ ಸೇರಿದೆ, ಅದಕ್ಕೆ ಕರ್ಮ ವಿಶಿಷ್ಟರು. ಆ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ, ದುಷ್ಟರಿಗೆ ದುರ್ಬುದ್ಧಿ. ಇನ್ನು ಚೂರು ತಗೊಳ್ಳಿ, ದುರ್ಬುದ್ಧಿ ಕರ್ಮ, ದುರ್ಬುದ್ಧಿ ಅದರಿಂದ ಕೂಡಿದ ಕರ್ಮ ಕೊಡತಾ ಇರ್ತಾನೆ. ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಸುಪುಷ್ಟಿ ಕಲಿಸುತ್ತ ಅವರಿಗೆ ಒಳ್ಳೆ ಚೆನ್ನಾಗಿ ಕೊಡತಾನಂತೆ. ಕೊಡತಾ ಸಂತೈಪ ನಿರ್ದುಷ್ಟ ಸುಖಪೂರ್ಣ. ನಿರ್ದುಷ್ಟ ಅಂದರೆ ಸ್ವತಂತ್ರನಾಥರಿಂದ ಅದ್ಭುತವಾದಂತಹ ಆನಂದ ಜ್ಞಾನ ಪೂರ್ಣನಾಗಿದ್ದಾನೆ ಭಗವಂತ. ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲ, ಅದಕ್ಕೆ ನಾವು ಹೀಗಿದ್ದೇವೆ ಎಂಬುದನ್ನ ದೇವರಿಗೂ ನಮರಿಗೂ ನಮಗೂ ವ್ಯತ್ಯಾಸವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಭಗವಂತ ನಮ್ಮ ಅಷ್ಟದಳ ಕಮಲದ ದಳಗಳಲ್ಲಿ ಇದ್ದು ತಿರುಗುತ್ತಾ ಇಂಥ ಬುದ್ಧಿಗಳನ್ನು ಕೊಡತಾ ಇದ್ದಾನೆ ಎಂಬುದು ಆಯಾ ಕರ್ಮಗಳು ಬಂದಾಗ, ಅಂತಂಥ ಬುದ್ಧಿಗಳು ಬಂದಾಗ ನಮಗೆ ನೆನಪರಬೇಕು. ಹೇಗೆ ಇದಕ್ಕಿದ್ದಂತೆ ಹಾಸ್ಯ, ಎಲ್ಲರೂ ನಗ್ತಾ ಇರ್ತೀವಿ. ಹಾ, ನಗೋಣಂತೆ, ಅನ್ನಕ್ಕಾಗ ಹೊಟ್ಟಂತ ನೆನಪರಬೇಕು. ಓಹೋ, ಸ್ವಾಮಿ ವರುಣ ದಿಕ್ಕಿಗೆ ಬಂದಿದ್ದಾರೆ ಅಂತ, ಬಂದಿದ್ದಾನೆ ಅಂತ ನೆನಪು ಮಾತ್ರ ಸಾಲದು, ಅಲ್ಲಿರೋ ಸ್ವಾಮಿಗೆ ನಮಸ್ಕಾರ, ಅಲ್ಲಿಗೆ ಮುಗಿಯುತ್ತೆ. ಈಗ ಪ್ರತಿಯೊಂದಕ್ಕೂ ಮಾಡುತ್ತಾ ಹೋದ್ರೆ ಮನೆಯವರು ತುಂಬಾ ಸಿಟ್ಟಾಗಿದ್ದಾರೆ, ಅಂದ್ರೆ ಯಮಧರ್ಮರಾಜರ ಸನ್ನಿಧಾನಕ್ಕೆ ಬಂದಿದ್ದಾರೆ ಅಂತ ಅಲ್ಲೊಂದು ನಮಸ್ಕಾರ ಹಾಕ್ಬಿಟ್ರೆ ಬೇಗ ಬೇರೆ ಕಡೆ ಕರ್ಕೊಂಡ್ ಬರ್ತಾರೆ, ಇಲ್ಲ ಅಲ್ಲೇ ತುಂಬಾ ಕಾಲ ಕೂತಿರ್ತಾರೆ. ಆ ರೀತಿಯಲ್ಲಿ ಎಲ್ಲೆಲ್ಲಿ ಏನೇನು ಬರ್ತಾ ಇದ್ದಾರೋ ಹಾಗೆ ಇದ್ದಕ್ಕಿದ್ದಂತೆ ದಾನ ಕೊಡಬೇಕು ಅಂತ ಥಟ್ ಅಂತ ನೋಡಿ. ದಾನ ಕೊಡಬೇಕು ಅಂತ ಎರಡು ಕಡೆ ಬರುತ್ತೆ, ಧರ್ಮ ಕಾರ್ಯ ಮಾಡಬೇಕು ಅಂತ ಒಂದು ಕಡೆ ಬರುತ್ತೆ, ಅದರಲ್ಲಿ ದಾನವೂ ಸೇರಿರುತ್ತೆ. ಈಶಾನ್ಯ ದಿಕ್ಕಿಗೆ ಬಂದಾಗ ಬರುವುದು ಬಹಳ ಇಮ್ಮಿಡಿಯೇಟ್, ಅಂದ್ರೆ ಇಲ್ಲಿ ಕೊಡಬೇಕು ಅಂತ ಸಂಕಲ್ಪ, ಕೊಡಬೇಕು ಅಂದ್ರೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಆಲೋಚನೆ ಡಿಸ್ಕಷನ್, ಆದ್ಮೇಲೆ ಡಿಕ್ಲೇರು, ಆದ್ಮೇಲೆ ಕೊಡೋದು ಇಷ್ಟಿರುತ್ತೆ. ಈಶಾನ್ಯ ದಿಕ್ಕಿನಲ್ಲಿ ಇದು ಯಾವುದೂ ಇಲ್ಲ, ಆಗಿಂದ ಹಾಗೆ ಕೊಡಬೇಕು ಕೊಟ್ಟು ಮುಗಿಸ್ಬಿಡೋದಷ್ಟೇ, ಅಲ್ಲಿಗಲ್ಲಿ ಕೃಷ್ಣಾರ್ಪಣ ಮತ್ತು ಸಂಕಲ್ಪವೆಲ್ಲ, ಸಂಕಲ್ಪನೂ ಇರಲ್ಲ ಕೊಟ್ಟು ಮುಗಿಸೇ ಬಿಡ್ತಾರೆ. ಅಂಥದ್ದು ಎಲ್ಲಿ ಬರುತ್ತೆ ಅಂದ್ರೆ ಈಶಾನ್ಯ ದಿಕ್ಕಿಗೆ ಬರುತ್ತೆ. ಅಂಥದ್ದು ನಮ್ಮಲ್ಲಿ ಜೀವನದಲ್ಲಿ ಯಾವಾಗಲೂ ಬಂತ, ರುದ್ರದೇವರು ನಮಸ್ಕಾರ ಮಾಡಬೇಕು, ಬಂದಿಲ್ಲ ನಮಸ್ಕಾರ ಮಾಡಬೇಕು ಒಂಥರ ಕೊಡ್ರಿ ಅಂತ ಹೇಳಿ, ಹೌದಲ್ವಾ? ಯಾಕಂದ್ರೆ ಇಷ್ಟುವರೆಗೂ ನಮ್ಗೆ ಜೀವನದಲ್ಲಿ ಅಂಥದ್ದೇ ಬರಲಿಲ್ಲ, ಯಾರಿಗೂ ಹಿಡಿದು ಥಟ್ ಅಂತ ಕೊಡೋದು ಅಂದ್ರೆ ಕೊಟ್ಟ ಮೇಲೆ ಮತ್ತು ಕುದಿಬಾರದು. ಅದಕ್ಕೆ ಶಾರ ತಪಾಸೆ ಆಚಾರ ಹೇಳ್ತಾ ಇರ್ತಾರೆ, ಅವ್ರು ಸ್ನಾನಕ್ಕೆ ಹೋದ್ರಂತೆ, ಹೋದ ಕೂಡಲೇ ಯಾರಿಗೂ ಬಹಳ ಭಕ್ತಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಬೆಳ್ಳಿ ಧಮ್ಮಿ ಕೊಟ್ಬಿಟ್ರಂತೆ. ಯಾಕಪ್ಪ ಬೇಡ ಅಂತ ಹೇಳಿದ್ರೆ, ಇಲ್ಲ ಆಚಾರೆ ತಗೊಂಡ್ರಿ ಅಂತ ಕೊಟ್ಬಿಟ್ರಂತೆ. ಮತ್ತು ಬೆಂಗಳೂರಿಗೆ ಬಂದ ಕೂಡಲೇ ಅದು ಅಲ್ಲೂ ತೀರ್ಥದಲ್ಲಿ ಆಗಿತ್ತು, ಮತ್ತು ಬೆಂಗಳೂರು ಬಂದ ಕೂಡ ಮನೆಗೆ ಬಂದಾರೆ, ಯಾಕಪ್ಪ ಬಂದು ನಮ್ಮವ್ರು ಬೈತಾ ಇದ್ದಾರೆ ಕೊಟ್ಟರೆ ತಗೊಂಡು ಯಾಕೆ ಕೊಟ್ರಿ ಅಂತ ಹೇಳಿ. ಹಾಗೆ ಅದನ್ನು ದಾಸರ ಹೇಳ್ತಾರೆ, ಕೊಟ್ಟು ಕುದಿವ ಕೆಟ್ಟ ನಾಯಿ ಅಂತಾರೆ ಧಾಮಾತ್ ಹೇಳ್ತಾರೆ ಅದನ್ನ. ಅದಕ್ಕೆ ಕೊಡಬೇಕು ಹಟ್ಟಂತ ಕೊಡಬೇಕು, ಮತ್ತದರಲ್ಲಿ ಕೊಟ್ಟನಪ್ಪ ಅಂತ ದುಃಖ ಇರಬಾರ್ದು, ಸಂತೋಷ ಇರಬೇಕು. ಅದಕ್ಕೆ ಹೇಳ್ತಾರೆ ದುಷ್ಟರಿಗೆ ದುರ್ಬುದ್ಧಿ ಕರ್ಮ ಅಂದ್ರೆ ಅರ್ಥ ಏನು, ಈ ದಳಗಳಲ್ಲೇ ತಿರುಗ್ತಾ ಅವರಿಗೆ ಕರ್ಮ ಏನೋ ಮಾಡಿಸ್ತಾರೆ ಮೇಲ್ನೋಟಕ್ಕೆ, ಜಪಗಳು ಮಾಡಿಸ್ತಾರೆ, ಹೋಮಗಳು ಮಾಡಿಸ್ತಾರೆ, ಎಲ್ಲಾ ಮಾಡಿಸ್ತಾರೆ ದೇವರು ಅವರಿಂದ, ಆದರೆ ದುರ್ಬುದ್ಧಿಯೇ ಕೊಡ್ತಾ ಇರ್ತಾರೆ. ಅಷ್ಟು ಮಾಡಿದ್ರೂ ಕೂಡ ಸಂಕಲ್ಪ ಏನಿರುತ್ತೆ, ಅವ್ರಕ್ಕಿಂತ ಜಾಸ್ತಿ ಮಾಡಿದೀವಿ ಅಂತ ಕೀರ್ತಿ ಬರಬೇಕು ಅಂತ ಸಂಕಲ್ಪ ಅಷ್ಟೇ, ಕಾಂಪಿಟೇಷನ್ ಇರುತ್ತೆ, ಅದು ಯಾವ ಮಟ್ಟದವರೆಗೂ ಎಲ್ಲೆಲ್ಲೂ ಇರುತ್ತದೆ, ಕಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲೆಲ್ಲಿಗೂ ಹೋಗ್ತಾ ಇರುತ್ತೆ. ಅವರಷ್ಟು ಮಾಡಿದ್ರ ನಾವು ಇನ್ನ ಇಷ್ಟು ಮಾಡಲಿ, ಅವ್ರ ಲಕ್ಷ ಖರ್ಚು ಮಾಡಿದ್ರ ನಾವು 3 ಲಕ್ಷ, 3 ಲಕ್ಷ ಖರ್ಚು ಮಾಡಿದ್ರೆ ಉಪಯೋಗವಿಲ್ಲ, ಅದು ಯಾರಿಗೆ ಗೊತ್ತಾಗುತ್ತೆ 3 ಲಕ್ಷ ಖರ್ಚು ಮಾಡಿದ್ವು ಅಂತ ಹೇಳಿ ಹೇಳಿಸ್ತಾರೆ ಎಲ್ಲರೂ ಕೂಡ. ಅದು ಗೊತ್ತಾಗತ್ತೆ. ಅದು ಗೊತ್ತಾಗಿ ಆಚೆ ಅವರು ಹೌದಾ ಅವ್ರು ಮೂರು ಮಾಡಿಬಿಟ್ರ ನಾವೊಂದು ಮಾಡಿದ್ರೆ ಅಂತ ಅವ್ರು ಅಂಬೇಕು. ಆ ಅಂದದ್ದು ಮತ್ತೆ ರಿಪ್ಲೈ ಬರಬೇಕು ಅವರಿಗೆ, ಅವಾಗ ತೃಪ್ತಿ. ಆ 300,000 ಖರ್ಚು ಮಾಡಿದ್ದಕ್ಕೆ ಹೊಟ್ಟೆ ಉರಿತಲ್ಲ, ಅರ್ಥಕ ಸಣ್ಣದ ಹರಿಸಿಗು ಅಂತ. ಇಂಥದ್ದು ಮಾಡಿಸ್ತಾ ಇರುತ್ತೆ ದುಷ್ಟರಿಗೆ. ಇದೇ ತರ ಸಾಧನೆ, ಅದು ಜಪ ಆಗಲಿ ಸಾಧನೆ ಆಗಲಿ ಏನೇ ಆಗಲಿ, ಈ ತರನೇ ಮಾಡಿಸ್ತಾ ಇರ್ತಾರೆ. ಸಜ್ಜನರಿಗೆ ಮಾತ್ರ ಒಬ್ಬರ ತಂಟೆಗೆ ಹೋಗಲ್ಲ, ಮಾಡಿದ್ರ ಬಹಳ ಒಳ್ಳೇದಪ್ಪ, ನಾನು ನನ್ನ ಕೈಲಾದಷ್ಟು ಮಾಡ್ತೇನೆ, ಇನ್ನೊಬ್ರು ನೋಡಿ ಮಾಡ್ಲಿಕ್ಕೆ ಕಾಯ್ತಾ ಮಾಡ್ತೇನೆ, ಆದರೆ ನನಗಾಗ್ಲಿಲ್ಲ ಅವ್ರು ಮಾಡಿದ್ದಕ್ಕೆ ಹೊಟ್ಟೆ ಉರಿಬೇಡ. ಅದು ಸಜ್ಜನರ ಲಕ್ಷಣ. ಆ ರೀತಿ ಭಗವಂತ ಪ್ರೇರಣೆ ಮಾಡುತ್ತಾನೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹೌದು, ಸಂಶಯ ಬರಲಿಲ್ಲಲ್ಲ. ಏನದು ಅಂದ್ರೆ ಎಲ್ಲಾ ಕಡೆ ದೇವರು ತಿರುಗ್ತಾ ಇದ್ದಾನಲ್ಲ, ಅಲ್ಲಲ್ಲಿ ತಿರುಗ್ತಾ ಇದ್ದಾನೆ ಅಂತ ನಮಸ್ಕಾರ ಮಾಡಿದ್ರೆ ಸಾಕಾ, ಇನ್ನೇನಾದ್ರೂ ದೇವರನ್ನ ಕೇಳ್ಕೋಬೇಕಾ? ಅಂದ್ರೆ ಸ್ವಾಮಿ ಇಲ್ಲಿ ಕೂಡು ಅಲ್ಲಿ ಕೂಡು ಅಂತ ಹೇಳಿದ್ರೆ ನೀನೇನು ಕೊಡೋರಲ್ಲ, ನೀವು ಪೂರ್ವ ದಿಕ್ಕಿಗೆ ಇದ್ದು ಧರ್ಮ ಕಾರ್ಯ ಮಾಡಿಸೋದ್ರೆ ನೀನೇನು ಕೊಡೋನಲ್ಲ, ನನ್ನ ಕರ್ಮಾನುಸಾರ ನೀನು ಎಲ್ಲಿ ಬೇಕಾದ್ರೂ ಹೋಗ್ತಾ ಇರ್ತೀಯ, ಏನು ನೈರುತ್ಯಕ್ಕೆ ಹೆಚ್ಚಿರ್ತೀಯ ನಮ್ಮಲ್ಲಿ, ಪಾಪ ಕರ್ಮಗಳ ಮಾಡಲ್ಪ ಅಲ್ಲಲ್ಲೇ ಜಾಸ್ತಿ, ಅಲ್ಲೇ ತಿರುಗ್ತಾ ಇರ್ತಾನೆ, ಹೆಚ್ಚು ಹೋಗಲ್ಲ, ಹೌದಲ್ವಾ? ಅಂತ ಕಾಲಕ್ಕೆ ದೇವರನ್ನ ಇಲ್ಲೇ ಕೊಡು ಅಲ್ಲೇ ಕೊಡು ಅಂತ ಹೇಳಲಿಕ್ಕಿಲ್ಲ, ಆತ ಪೂರ್ತಿ ಕಡೆ ನಮ್ಗೆ ಬರ್ತಾ ಇರತ್ತೆ. ಮತ್ತೇನ್ರಿ ಕೇಳಬೇಕು ನಾವು ಆತನ್ನ? ಅಂದ್ರೆ ಹೇಳ್ತಾರೆ, ನೀ ಎಲ್ಲಿ ಕೂತರೆ ಏನು, ಏನು ಮಾಡಿಸಿದರೆ ಏನು, ನಿನ್ನ ನೆನಪು ಕೊಡಯ್ಯ. ಒಂದು ವೇಳೆ ನನ್ನ ಪ್ರಾರಬ್ಧ ಕರ್ಮಾನುಸಾರ ಪಾಪ ಕರ್ಮವೇ ಘಟನೆ ಆಗುವುದಾದ್ರೂ ಕೂಡ ಅದು ಮಾಡಿಸ್ತಾ ಇರೋದು ನೀನೇ ಎಂಬ ಎಚ್ಚರ ಕೊಡು ಹರಿಯೇ, ಅದರಿಂದ ಆ ಕರ್ಮದಿಂದ ನನಗೆ ಬಿಡುಗಡೆ ಆಗುತ್ತೆ. ಆ ರಹಸ್ಯ ಕೊಡ್ತಾ ಇದ್ದಾರೆ ಇಲ್ಲಿ. ನಮ್ಮಲ್ಲಿ ನಾವು ಯಾವಾಗೂ ಮಿಸ್ ಕ್ಲೀನ್ ಅಲ್ಲ, ಬ್ಲ್ಯಾಕ್ ಅವಾಗವಾಗ ನಮ್ಮೊಳಗೆ ಕಾಣಿಸ್ತಾ ಇರತ್ತೆ, ಹೌದಾ? ಅದು ನಮಗೆ ಕಾಣಿಸ್ತಾ ಇರತ್ತೆ, ಮಿಕ್ಕವರಿಗೆಲ್ಲ ಬಹಳ ಎಲ್ಲೋ ಇರ್ತೀವಿ ನಾವು, ಒಳಗಿನದು ಟಾರ್ಚ್ ಹಾಕಿದ್ರೆ ನಮಗೆ ಕಾಣಿಸ್ತಾ ಇರತ್ತೆ. ಅದಿನ್ನೊಬ್ರು ನಾವು ಹೇಳಲ್ಲ, ಯಾಕೆ ಹೇಳಬಾರದು, ಸೀಕ್ರೆಟ್ ಅಲ್ಲ. ಒಳಗೆ ಹಾಗೆ ಬಚ್ಚಿಟ್ಕೊಂಡು ಸಂಪುಟದಲ್ಲಿ ಇಟ್ಟು ಲಾಕ್ ಮಾಡಿರ್ತೀವಿ ಒಳಗಿರೋ ಬ್ಲ್ಯಾಕ್ ಭಾವನೆ. ಅದು ಕೊಡ್ತಾನವ, ನಾ ಬೇಡ ಅಂದ್ರು ಕೊಡ್ತಾನೆ, ತಗೋ ತಗೋ ನಿಂದೆ ಹಿಂದೆಂದು ಕೂತಿದೆ ಅಂತ. ಆದ್ರೆ ಅರಣ್ಯಕಾಸರ್ ಹೇಳ್ತಾ ಇದ್ದಾರೆ, ಅಪ್ಪ ನೀ ಏನು ಬೇಕಾದ್ರೂ ಕೊಡಯ್ಯ, ಇರ್ಲಿ, ನನ್ನ ಕರ್ಮಾನುಸಾರ ಕೊಡ್ತಾ ಇದೀಯ, ಆ ಕೊಡ್ತಾ ಇರೋದು ನೀನೇ ಎಂಬುದಾದ್ರೂ ಆ ಕಾಲಕ್ಕೆ ಕೊಡು. ಕೊಟ್ರೆ ಏನಾಗುತ್ತಪ್ಪ ನಿಮ್ಗೆ ಅಂದ್ರೆ, ಆ ಕಾಲಕ್ಕೆ ನೀನೇ ಅದು ಮಾಡಿಸ್ತಾ ಇದೀಯಾ, ನನ್ನ ಕರ್ಮಾನುಸಾರ ಅಂತ ನೆನಪು ಬಂದ್ರೆ ಸಾಕು, ಅಲ್ಲಿಗೆ ಕತ್ತರಿಸಿ ಹೋಗುತ್ತೆ, ಮುಂದೆ ಬೆಳೆಯಲ್ಲ, ಅಷ್ಟೇ ಅಲ್ಲ ಹಿಂದಿದ್ದು ಸುಟ್ಟು ಹೋಗುತ್ತೆ. ಆದ ಕಾರಣ ನಿನ್ನ ನೆನಪು ಕೊಡಯ್ಯ ಅಂತ. ಅದಕ್ಕೆ ಹೇಳ್ತಾರೆ ದೇವರನ್ನ ಆ ನೆನಪು ಕೊಡಬೇಕು ಅಂದ್ರೆ ಏನ್ ಕೇಳ್ಕೋಬೇಕು? ನಿರ್ದುಷ್ಟ ಸುಖಪೂರ್ಣ, ನೀನು ವಿಶೇಷವಾದ ಸುಖ ಭರಿತ, ನಿನಗಿದ ಅಂಟ ಇಲ್ಲ ಅಂತ ಕೇಳಿಕೊಂಡ್ರೆ ನವಗಂಟಿಕದ ಮಾಡಿದ ವಿತ್ತ ದೇಹ ಆಗಾರ ದಾರ ಅಪತ್ಯ ಮಿತ್ರಾದಿಗಳೊಳಗೆ ಗುಣ ಚಿತ್ತ ಬುದ್ಧಿಯಾದಿ ಇಂದ್ರಿಯಗಳು ಜ್ಞಾನ ಕರ್ಮದೊಳು ತತ್ತದಾಹ್ವಯನಾಗಿ ಕರೆಸುತ ಸತ್ಯ ಸಂಕಲ್ಪಾನುಸಾರದಿ ನಿತ್ಯ ದಲಿತ ಮಾಡಿ ಮಾಡಿಪನೆಂದು ಸ್ಮರಿಸುತ್ತಿರು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ, ದೇವರನ್ನ ಸ್ಮರಿಸುತ್ತಿರು, ಇದೇ ಫಲ ಬಾಳಿದ್ದಕ್ಕೆ. ದೇವರನ್ನ ಸ್ಮರಣೆ ಮಾಡ್ತಾ ಇರೋದೇ ಬದುಕಿಗೆ ಸಾರ್ಥಕ್ಯ. ಎಲ್ಲೆಲ್ಲಿ ಅಂದ್ರೆ ಹೇಳ್ತಾ ಇದ್ದಾರೆ, ತತ್ತದಾಕ್ವಯನಾಗಿ ಕರೆಸುತ್ತ, ಆಯಾ ಹೆಸರಿನಿಂದ ಕರೆಸಿಕೊಂಡು ದೇವ ಇದ್ದಾನೆ. ಎಲ್ಲೆಲ್ಲಿದ್ದಾನೆ? ವಿತ್ತ ದುಡ್ಡು ಏನೇನಿದೆ, ಅದು ಮನೆಯಾಗಿರಬಹುದು, ಮನೆ ಆಕಾರದಲ್ಲಿ ಅಥವಾ ಯಾವ ರೂಪದಲ್ಲೂ ದುಡ್ಡಿರಬಹುದು, ಏನೇ ಇರಬಹುದು, ಆಯಾ ಆಕಾರದಲ್ಲಿ ದೇವರಿದ್ದಾರೆ ಅಂತ ಚಿಂತನೆ ಬರಬೇಕು. ನಮ್ಮ ಜೀವನದಲ್ಲಿ ಬಂದಿರಲ್ಲ ದುಡ್ಡು ಅಂತ ಬಂದಿರುತ್ತೆ, ಬ್ಯಾಂಕ್ ಅಲ್ಲಿ ಅಕೌಂಟ್ ಗೊತ್ತಾಗುತ್ತೆ ಅಷ್ಟೇ ಹೊರತು ಸ್ವಾಮಿ ಆ ರೂಪದಲ್ಲಿ ನಮ್ಮ ರಕ್ಷಣೆಗಿದ್ದಾನೆ ಎಂಬುದು ಗೊತ್ತಿಲ್ಲ. ವಿತ್ತ ದೇಹ ಆಗಾರ ಮನೆ ದಾರ ಅಂದ್ರೆ ಹೆಂಡತಿ ಅಂದ್ರೆ ಗಂಡ ಒಬ್ರಿಗೊಬ್ರು, ಅಪತ್ಯ ಮಕ್ಕಳು, ಮಿತ್ರಾದಿಗಳೊಳಗೆ ಮಿತ್ರರೊಳಗೆ, ಗುಣ ನಮ್ಮ ಗುಣಗಳಲ್ಲಿ ಮೂರು ಗುಣಗಳಲ್ಲಿ ಯಾವುದು ಸತ್ವ ರಜಸ್ಸು ತಮಸ್ಸು ಮೂರು ಗುಣಗಳು, ಅದಲ್ಲದೆ ಆ ಮೂರರಿಂದ ಬಂದ ಅನಂತ ಗುಣಗಳು ಪ್ರಕೃತಿಯ ಗುಣಗಳು, ಹಾಗು ಮಾಡುವುದು ಹೀಗ್ ಮಾಡುವುದು ಒಳಗೊಳಗೆ ಇದು ಮಾಡ್ಕೊಬಹುದು ಇಲ್ಲ ಹೊರಗೆ ಇಲ್ಲ ಉಪಕಾರ ಮಾಡೋದು ಇವೆಲ್ಲ ಈ ಗುಣಗಳೇ ಹೊರಗಿನ ಗುಣಗಳೇ. ಈಗ ನಾವೇನು ಒಳ್ಳೆಯವರು ಅಂತಿರ್ತೇವೆ, ಆ ಒಳ್ಳೆ ಗುಣ ನಮ್ಮಲ್ಲಿರುತ್ತಲ್ಲ ಅದು ನೋಡಿ ಜೀವ ಒಳ್ಳೆವ ಅಂತ ನಿರ್ಣಯ ಮಾಡ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಈ ಒಳ್ಳೆ ಗುಣ ಹೊರಗಿಂದು ಪ್ರಕೃತಿದು, ಇದು ನೋಡಿಬಿಟ್ಟು ಹಾಗೆ ಅಂತಿಲ್ಲ, ಹಾಗಂತ ಇಲ್ಲ ಅಂತನೂ ಇಲ್ಲ. ಇದು ಪ್ರಕೃತಿಗೆ ಸಂಬಂಧಪಟ್ಟ ಸತ್ವಗುಣ, ಪ್ರಕೃತಿಗೆ ಸಂಬಂಧಪಟ್ಟ ರಜೋಗುಣ, ಪ್ರಕೃತಿಗೆ ಸಂಬಂಧಪಟ್ಟ ತಮೋಗುಣ, ಮೂರು ಇವು. ಹೀಗೆ ಹೇಳ್ತಾ ಇದ್ರೆ ಸಂಶಯ ಬಂದು ಹೋಗ್ತಾ ಇದೆ. ಹಾಗಾದ್ರೆ ಸತ್ವಗುಣ ರಜೋಗುಣ ತಮೋಗುಣ ಅಂತ ಪ್ರಕೃತಿಗೆ ಸಂಬಂಧಪಟ್ಟದ್ದೇ ಆದರೆ ಸ್ವರೂಪದಲ್ಲಿ ಯಾವ ಗುಣ ಇರುತ್ತೆ? ಅಲ್ಲಿ ಗುಣಗಳೇ ಸತ್ವಗುಣ ರಜೋಗುಣ ತಮೋಗುಣ ಪ್ರಕೃತಿಗೆ ಸಂಬಂಧಪಟ್ಟದ್ದೇ, ಜೀವನಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಎಲ್ಲ ಕಡೆ ಹೇಳ್ತೇವೆ. ಹಾಗಾದ್ರೆ ಇದೆಲ್ಲ ಇಲ್ಲೇ ಸತ್ವಗುಣ ರಜೋಗುಣ ತಮೋಗುಣ ಕಾಣಿಸ್ತಾ ಇದೆ. ಲಿಂಗದೇಹ ಭಂಗ ಆಯಿತು, ಲಿಂಗದೇಹದ್ದೆಲ್ಲ ಈ ಮೂರು ಗುಣಗಳು, ಲಿಂಗದೇಹ ಭಂಗ ಆಯಿತು. ಯಾರು ಕಲಿ ಅಂತ ಅವನು ಕೂತಿದ್ದ, ನಾವು ಮಿಶ್ರರು ಮೂರು ಜನ ಇದ್ರು, ಮೂರು ಜನಕ್ಕೂ ಲಿಂಗದೇಹ ಭಂಗ ಮಾಡಿದ್ರು ಅಂದುಕೊಂಬೋಣ. ಒಳಗಿಂದ ಬಂದರೆ ಆ ಜೀವನಿಗೆ ಈ ಪ್ರಕೃತಿಗೆ ಸಂಬಂಧಪಟ್ಟ ಮೂರು ಗುಣಗಳು ಮೂವರಿಗೂ ಹೋಗ್ಬಿಡ್ತು. ಇನ್ನು ಒಳಗೆ ಎಲ್ಲ ಶುದ್ಧರೇ ಅಲ್ಲ, ಜೀವನೊಳಗೆ ಈ ಮೂರು ಗುಣಗಳಿಲ್ಲ ಅಂದ್ರೆ ಜೀವನೊಳಗೆ ಇಲ್ಲ. ಲಿಂಗದೇಹ ಹೋದರೆ ಅವಾಗೆ ಕಲಿ ಸತ್ವಗುಣದವರು ತಮೋಗುಣದವರು ರಜೋಗುಣದವರದ ಭಾಗವೇ ಇರಲ್ಲ, ಎಲ್ಲ ಒಳಗೆ ಕಾಮನ್ ಆಗ್ಬಿಡುತ್ತದೆ. ಮತ್ತವರಿಗೆ ಯಾರು ಏನ್ ಕೊಡಬೇಕು ಅರ್ಥ ಆಗಲ್ಲ. ಅರ್ಥ ಆಗಿಲ್ವಾ ಅಂದ್ರೆ? ಆದರೆ ಹೇಳ್ತಾರೆ ಸತ್ವಗುಣದವರು ರಜೋಗುಣದವರು ತಮೋಗುಣದವರು ಮೂರು ಜನ ಇದ್ದಾರೆ ದೇವತೆಗಳು, ಇವರೆಲ್ಲ ಸತ್ವಗುಣದವರು ದೇವರ್ಷೀನ್ ರಜಸೋ ಅಸುರಾನ್ ಇವರು ಹೇಳ್ತಾರಲ್ಲ ಅಂದ್ರೆ ಗುಣಗಳು ಎರಡು ರೀತಿ, ಅಪ್ರಾಕೃತ ಗುಣ ಪ್ರಾಕೃತ ಗುಣ ಅಂತ ಎರಡು ರೀತಿ. ಸತ್ವಗುಣ ರಜೋಗುಣ ತಮೋಗುಣ ಪ್ರಾಕೃತ ಗುಣಗಳು ಇಲ್ಲಿರೋದು ನಮಗೆ. ಇದು ಬಿಟ್ಟು ಹೋಗುತ್ತೆ ಲಿಂಗದೇಹ ಹೋದರೆ. ಅಪ್ರಾಕೃತವಾದ ಸತ್ವಗುಣ, ಅಪ್ರಾಕೃತವಾದ ರಜೋಗುಣ, ಅಪ್ರಾಕೃತವಾದ ತಮೋಗುಣ ಜೀವರ ಸ್ವರೂಪ ದೇಹದಲ್ಲೇ ಸದಾ ಇರುತ್ತೆ. ಅವನ ದೇಹವೇ ಬಿಲ್ಟ್ ಹೇಗೆ ಒಳಗ ಮೆಟೀರಿಯಲ್ಲೇ ಸತ್ವಗುಣದ್ದು. ಯಾವ ಸತ್ವಗುಣ ಅಂದ್ರೆ ಪ್ರಕೃತಿಗೆ ಸಂಬಂಧಪಟ್ಟ ಸತ್ವಗುಣ ಅಲ್ಲ, ಶುದ್ಧ ಸತ್ವಗುಣ ಅಪ್ರಾಕೃತ ಸತ್ವಗುಣದಿಂದ ತಯಾರಾಗಿರ್ತಾನವ. ಹೌದಾ? ಅರ್ಥ ಆಗ್ತಾ ಇದೆಯಾ? ಇಲ್ಲದಿದ್ರೆ ಎಲ್ಲರ ಲಿಂಗದೇಹ ಹೋದ ಮೇಲೆ ಕಲಿಯನ್ನ ಅಂಧಂತಮಸ್ಸಿಗೆ ಕಳಿಸಿದ್ರೆ ಅನುಭವಿಸಲಿಕ್ಕೆ ಸ್ವರೂಪದಲ್ಲಿ ದುಃಖವೇ ಇರಲ್ಲ ಅವನಿಗೆ. ಕಲಿಂಗದೇಹ ಹೋಗಿತ್ತು, ಇನ್ನು ಸ್ವರೂಪದಲ್ಲಿ ಏನಿದೆ? ಜ್ಞಾನ ಆನಂದ ಇದೆಯಾ? ಇಲ್ಲ. ದುಃಖ ಇದೆಯಾ? ಇದೇನ್ ಹೇಳ್ತೀರಾ? ಯಾವ ಗುಣದವ? ತಮೋ ಗುಣದವ. ಅಂದ್ರೆ ಅಪ್ರಾಕೃತ ತಮೋ ಗುಣ ಇದ್ದೇ ಇರುತ್ತವನಲ್ಲಿ. ಅದಕ್ಕೆ ಅಪ್ರಾಕೃತವಾದಂತಹ ಸತ್ವಗುಣ, ಅಪ್ರಾಕೃತವಾದಂತಹ ರಜೋಗುಣ, ಅಪ್ರಾಕೃತವಾದಂತಹ ತಮೋಗುಣ ಜೀವರ ಸ್ವಭಾವ ಸಿದ್ಧ. ಅದಕ್ಕೆ ಅವರನ್ನು ಕರೆಯೋದು ಸತ್ವಗುಣದವರು ರಜೋಗುಣದವರು ತಮೋಗುಣದವರು ಅಂತ. ಅಂದ್ರೆ ಇಲ್ಲ, ಇದು ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳಿಂದ ಅವರನ್ನು ಕರೆದದ್ದು. ಯಾರಲ್ಲಿ ಸತ್ವಗುಣ ಜಾಸ್ತಿ ಇರುತ್ತೋ ಪ್ರಕೃತಿಗೆ ಸಂಬಂಧಪಟ್ಟ ಅವರು ಸತ್ವಗುಣದವರು, ಯಾರಲ್ಲಿ ರಜೋಗುಣ ಜಾಸ್ತಿ ಇರುತ್ತೋ ಅವರು ರಜೋಗುಣದವರು, ಮಿಕ್ಕವರು ತಮೋಗುಣದವರು. ಈ ಸುಖ ದುಃಖ ಎಲ್ಲ ಕೂಡ ಪ್ರಕೃತಿಗೆ ಸಂಬಂಧಪಟ್ಟದ್ದೇ. ಅಂದ್ರೆ ಒಳಗೇನೂ ಇಲ್ಲ ಅಂತಾಯ್ತು. ಅಂದ್ರೆ ಒಳಗಿನದು ಒಪ್ಪಬೇಕಾಗುತ್ತೆ, ಅಪ್ರಾಕೃತ ಸತ್ವಗುಣ, ಅಪ್ರಾಕೃತ ರಜೋಗುಣ, ಅಪ್ರಾಕೃತ ತಮೋಗುಣ. ಅದನ್ನ ಹೇಳ್ತಾ ಇದ್ದಾರೆ ಗುಣ ಅಂದ್ರು. ಅಂದ್ರೆ ಈ ಹೊರಗಿನ ಗುಣ ಒಳಗಿನ ಗುಣ ಈ ಎರಡೂ ಗುಣಗಳಲ್ಲಿ ಚಿತ್ತ ಅಷ್ಟೇ ಅಲ್ಲ, ಜೀವನ ಸ್ವಭಾವದಲ್ಲಿ ಸ್ವರೂಪದಲ್ಲಿ ಗುಣಗಳು ಬೇರೇನೆ ಇರುತ್ತೆ, ಇಲ್ಲಿ ಗುಣಗಳು ಬೇರೇನೆ ಇರುತ್ತೆ. ಅಂದ್ರೆ ಹೇಗಿರ್ಬೇಕು ಎಂಬ ಗುಣಗಳು ಬೇರೇನೆ ಇರುತ್ತೆ. ಅಷ್ಟೇ ಅಲ್ಲದೆ ಚಿತ್ತ, ಬುದ್ಧಿ ಮೊದಲಾದ ಇಂದ್ರಿಯಗಳಲ್ಲಿ ಜ್ಞಾನ ಏನು ಇಲ್ಲ. ಹೇಳಿ, ನಾನು ಹೇಳಿದ್ ಮುಗಿಸ್ತೀನಿ ಬರ್ರಿ. ಜ್ಞಾನ ಕರ್ಮದಳು ಅಂದ್ರೆ ನಮಗೇನು ಜ್ಞಾನ ಬರ್ತಾ ಇದೆ, ಆ ಜ್ಞಾನದಲ್ಲೂ ದೇವರಿರ್ತಾರೆ ರೂಪದಿಂದ. ಕರ್ಮದಳು, ಕರ್ಮದಲ್ಲೂ ಕೂಡ ಭಗವಂತನ ರೂಪ ನಿಂತಿರುತ್ತೆ. ಅಷ್ಟೇ ಅಲ್ಲ, ತತ್ತದ ಆಹ್ವಯನಾಗಿ ಕರೆಸುತ್ತಾ ಆಯಾ ಹೆಸರಿನಿಂದ ಭಗವಂತ ಅಲ್ಲಲ್ಲಿ ಅಲ್ಲಲ್ಲಿ ನಿಂತು ತಾನೇ ಸತ್ಯ ಸಂಕಲ್ಪಾನುಸಾರದಿ ಆಯಾ ಜೀವರಾಶಿಗಳಿಗೆ ಏನೇನು ಕೊಡಬೇಕು ಅಂತಿರುತ್ತೋ ಸತ್ಯ ಸಂಕಲ್ಪ ಹೇಗ್ ಮಾಡ್ತಾನೆ ಅಂದ್ರೆ, ಇಲ್ಲಿ ಮತ್ತು ಸಂಶಯ, ನಮ್ಮ ಕರ್ಮಾನುಸಾರ ಕೊಡ್ತಾನೋ ತನ್ನ ಸಂಕಲ್ಪಾನುಸಾರ ಕೊಡ್ತಾನೋ ಅಂದ್ರೆ, ನಮ್ಮ ಕರ್ಮಾನುಸಾರವೇ ಆತನ ಸಂಕಲ್ಪ ಇರುತ್ತೆ. ಸತ್ಯ ಸಂಕಲ್ಪ ಹೇಗೆ ಅಂದ್ರೆ, ಹೌದು ಅವನ ಸಂಕಲ್ಪ ಸತ್ಯ, ಅವನ ಸಂಕಲ್ಪ ಹೇಗಿರುತ್ತೆ ಅಂದ್ರೆ, ಇವರ ಕರ್ಮಾನುಸಾರವೇ ಇವರಿಗೆ ಕೊಡಬೇಕು ಎಂಬುದು ಅವನ ಸಂಕಲ್ಪ, ಅದು ಸತ್ಯ. ಸತ್ಯ ಸಂಕಲ್ಪಾನುಸಾರದಿ ನಿತ್ಯದಲ್ಲಿ ಯಾವಾಗ್ಲೂ ಕೂಡ ತಾ ಮಾಡಿ ಮಾಡಿಪನೆಂದು, ಈ ಪದ ಯಾವಾಗ್ಲೂ ನೆನೆಸ್ಕೋಬೇಕು ನಾವು, ತಾ ಮಾಡಿ ಮಾಡಿಪನೆಂದು ಸ್ಮರಿಸುತ್ತಿರು. ಪ್ರತಿಯೊಂದು ಇಂದ್ರಿಯದಲ್ಲಿ ಅವನೇ ನಿಂತು ಮಾಡಿಸ್ತಾ ಇದ್ದಾನೆ ಎಂಬುದು ಸ್ಮರಿಸುತ್ತಿರು ಅಂದ್ರೆ, ಯಾವಾಗ, ಬೆಳಿಗ್ಗೊಮ್ಮೆ ರಾತ್ರಿಯೊಮ್ಮೆ ಅಲ್ಲ, ಪ್ರತಿಯೊಂದು ಕಾರ್ಯ ಆದಾಗ್ಲೂ ಕೂಡ ವಿಶೇಷವಾಗಿ ಇದನ್ನ ಸ್ಮರಣೆ ಮಾಡ್ತಾ ಇರಬೇಕು. ಹಾಗೆ ಮಾಡಿದರೆ ಹೊರತು ಭಗವಂತನ ಚಿಂತನೆ ವಿಶೇಷವಾಗಿ ಬರಲ್ಲ. ನಾವು ಯಾವಾಗೋ ಕ್ಯಾಜುವಲ್ ಆಗಿ ಬೆಳಿಗ್ಗೆ ಒಂದ್ಸಲ ಸ್ಮರಣೆ ಮಾಡಿ ಗೋವಿಂದ, ನಿನಗೂ ನನ್ ಸಂಬಂಧ ಇಲ್ಲ ಅಂತ ನಾವು ರಾತ್ರಿವರೆಗೂ ತಿರುಗ್ತಾ ಇದ್ರೆ ಏನಿಲ್ಲ. ತೆಲುಗಿನಲ್ಲಿ ಹೇಳ್ತಾರೆ, ಎಕ್ಕಡೆ ವೇಸಿನ ಗೊಂಗಳೆ ಎಕ್ಕಡೆ ಅಂತ, ಎಲ್ಲಿ ಹಾಕಿದ ಕಂಬಳಿ ಅಲ್ಲೇ ಕೂತಿರುತ್ತೆ. ಅದೇನು ಇದು ಮಾಡತ್ತ, ನಮ್ ಸಾಧನೆ ಹಾಗೆ ಇರುತ್ತೆ. ಮೇಲ್ನೋಟಕ್ಕೇನೋ ಅದ್ ಮಾಡಿದೆ ಇದ್ ಮಾಡಿದೆ ತಿರುಗಾಡದೆ ಭಜನೆ ಮಾಡಿದೆ ಅದ್ ಮಾಡಿದಿರುತ್ತೆ ಹೊರತು ಸಾಧನೆ ಅಲ್ಲೇ ಬಿದ್ದಿರುತ್ತೆ. ಸಾಧನೆ ಬರಬೇಕಾ, ದೇವರ ಸ್ಮರಣೆ ವಿಶೇಷ ಬರಬೇಕು. ಅದೊಂದಿರಲ್ಲ ನೋಡಿ, ಎಲ್ಲಾ ಕರ್ಮ ಸರಿಯಾಗಿ ಮಾಡ್ತೀವಿ. 3 ಗಂಟೆಗೆ ದ್ವಾದಶಿ, 2 ಗಂಟೆಗೆ ಸ್ನಾನ ಮಾಡಬೇಕಾ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ಬೇಕಾ ಗಂಧ ತೆಗೆದು, ಒಂದು ಮರ ಗಂಧ ತೆಗೆದು ಎಲ್ಲಾ ಮಾಡಿ ಕಷ್ಟಪಟ್ಟು ದೇವ್ರಿಗೆ ಹಚ್ಚಿ ಎಲ್ಲಾ ಮಾಡಿ ಮಾಡ್ತೀವಿ, ಮೂರ್ತಿಗಳಿಗೆ ಹಚ್ಚಿ. ಅದ್ ಯಾಕೋ ಆ ಮಾಡೋ ಕಾಲಕ್ಕೆಲ್ಲ ದೇವರಲ್ಲೇ ಮನಸ್ಸಿಡು ಅಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಕೆಲಸ ಬೇಕಾದ್ರೆ ಮಾಡ್ಬೋದ್ರಿ, ಮನಸ್ಸಿಡಬೇಕು ಅಂದ್ರೆ ಅದೊಂದೇ ಟಫ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನೋಡಿ. ಅದೊಂದೇ ಸಾಧನೆ, ಅದನ್ನೇ ಸಾಧನ ಅಂತ ಕರೆಯೋದು. ಅದನ್ನ ಬಿಟ್ಟು ಮಿಕ್ಕದ್ದೆಲ್ಲ ಮಾಡಿ ನಾವು ದೊಡ್ಡ ಸಾಧನೆ ಮಾಡ್ತಾ ಇದ್ದೀವಿ ಅಂತ ನಮಗೆ ನಾವು ಸರ್ಟಿಫಿಕೇಟ್ ಕೊಟ್ಕೊಂತೀವಲ್ಲ, ಅದನ್ನ ಏನನ್ನು ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ದೇವರ ನೆನಪೇ ಪ್ರಧಾನ. ಪೂಜೆ ಕೂತುವ ಆ ದೇವರ ಪೆಟ್ಟಿಗೆ ತೆಗೆಸಿದ್ದು ಅವನೇ, ಮಾಡಿಸ್ತಾ ಇರೋದು ಅವನೇ ಅಂತ, ಅವನು ಮಾಡಿಸ್ತಾ ಇರೋದನ್ನ ನಾವು ಅನುಭವಿಸ್ತಾ ಬರಬೇಕು. ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ನೆನಪು ಬರಬೇಕು. ನೀವು ಹೇಳ್ತೀರಾ ಅದು ಅವ್ರು ಕೊಡಬೇಕಲ್ಲ ಸ್ವಾಮಿ ಅಂತೀರಲ್ಲ, ಕೊಡಬೇಕಾದ್ರೆ ಅವನ ಪಾದಕ್ಕೆ ನಾವು ಎದಗಿದರೆ ಖಚಿತವಾಗಿ ಕೊಟ್ಟೇ ಕೊಡತಾನೆ. ಇಷ್ಟರವರೆಗೆ ಎದೆ ಮುಟ್ಟಿ ಹೇಳಿ ದೇವರನ್ನ ಸತತ ಸ್ವಾಮಿ ಕೊಡೋ 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 ಅಂತ ಕೇಳಿಕೊಂಡಿದ್ದುಂಟ, ಎಡಬಿಡದೆ ಕೇಳಿದ್ದುಂಟ ದೇವರನ್ನ? ಹೇಗೆ ನೀವು ನಿಮ್ಮ ಮನೆಯವರನ್ನ ಏನಾದ್ರೂ ಬೇಕಿದ್ದಾಗ, ಏನಾದ್ರೂ ಬಹಳ ಇಂಪಾರ್ಟೆಂಟ್ ಬೇಕಿದ್ದಾಗ ಕಾಣಿಸಿದ ಕಾಲಕ್ಕೆಲ್ಲ ಕೇಳಿ ಕೇಳಿ ಏನು ವಿಶ್ವಾಸ ಕೇಳ್ತಾ ಇದ್ದೀಯ, ಕೊಡ್ತೀನಿ ಅಂತ ಹೇಳಿದ್ದಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅದನ್ನ ಪಕ್ಕಕ್ಕಿಟ್ಟು ಕೊಡೋವರೆಗೂ ಸಾಧನೆ ಮಾಡ್ತೀವಲ್ಲ ಆ ತರ. ನಾವು ಅಷ್ಟೇ, ನಿಮ್ಮನ್ನ ಏನ್ ಕೇಳಬೇಕು ಅದು ಕೇಳಿ 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 ಮಾಡಿಸ್ಕೊಂತಾ ಇರ್ತೀವಿ, ನೀವು ಅಷ್ಟೇ ಮಾಡಿಸ್ತಾ ಇರ್ತೀರಾ. ಗುರಿ ಮುಟ್ಟೋವರೆಗೂ ಯಾರು ಬಿಡಲ್ಲ, ಯಾರು ಏನಂದ್ಕೊಂಡ್ರು ಅಡ್ಡಿ ಇಲ್ಲ, ಹೌದಾ? ಇದರಲ್ಲಿ ಮುಖ್ಯವಾದ್ದು ಅಂತ ಕಾಲಕ್ಕೆ ಆ ಗುರಿ ಮುಟ್ಟೋವರೆಗೂ ದೇವರನ್ನು ಕೊಡೋ ಕೊಡೋ ಅಂತ ಹಿಂದೆ ಬಿದ್ದದ್ದು ಜನ್ಮದಲ್ಲಿ ಒಂದು ಸಲ ಆದ್ರೂ ಬಿದ್ದೀವ? ಹೌದಪ್ಪ, ದೇವರ ಸ್ಮರಣೆ ಬರ್ತಾ ಇಲ್ಲ ಅದೊಂದು ಗೊತ್ತು. ದೇವರನ್ನ ಕೊಡೋ ಅಂತಾದ್ರೂ ಕೇಳಿದ್ವ, ಆ ತರದಿಂದ ಕೊಡೋ 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 ಅಂತ ಕೇಳಿ ಕೊಟ್ಟಿಲ್ಲ ನಿಂತ ಕೊಟ್ರೆ ಕೊಟ್ಬಿಟ್ಟು ಒಂದೇನಪ್ಪ, ಮತ್ತೆ ಯಾರನ್ನ ಕೊಡ್ತಾ ಇಲ್ಲ ಅಂದ್ರೆ ಯಾಕ್ರಿ ಚಿಂತೆ, ಕೊಡ್ತಾ ಅಂದ್ಬಿಡ್ರಿ. ಕೊಡ್ತಾನ್ ಬಿಡ್ರಿ ಅದಕ್ಕೇನಂತೆ, ಯಾವಾಗಾದ್ರೂ ಕೊಟ್ಕೊಳ್ಳಿ, ಇವಾಗಂತೂ ಸಂತೋಷವಾಗಿದ್ದೇವಲ್ಲ, ನೋ ಪ್ರಾಬ್ಲಮ್ ಹೋಗೋಣ ಅಂತೇಳಿ. ಎಷ್ಟು ಕ್ಯಾಜುವಲ್ ಆಗಿ ಹೋಗ್ತಾ ಇರ್ತೀವಿ, ನಾವೇ ಇರಲ್ಲ, ಮುಂದಿನ ಜನ್ಮವೇ ಬರಲ್ಲ, ಆ ನೆನಪೇ ಇರಲ್ಲ, ದೇವರನ್ನ ವಿಶೇಷ ಪ್ರಾರ್ಥನೆ ಮಾಡಬೇಕನ್ನೋ ಎಚ್ಚರವೇ ಹೋಗಿರುತ್ತೆ. ಅದನ್ನ ಸ್ಮರಿಸುತ್ತಿರು ಅಂತ ಹೇಳ್ತಾ ಇದ್ದಾರೆ. ನಂತರ ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತತ್ರಯಂಗಳ ಭಾವಿಸುತ್ತ ಸರ್ಧದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೇ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿವರಗೊಲಿದ ತೆರದಂತೆ. ಚೂರು ವಿಸ್ತಾರ ವಿಷಯ, ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ. ಷೋಡಶಿ ಕೇಳಿದರು ಸುಲಭ, ಷೋಡಶಿಯಲ್ಲಿ ಬಂದಿತ್ತು ಬಿಂಬ ಪ್ರತಿಬಿಂಬ ಭಾವ ಪ್ರಕರಣದಲ್ಲಿ ಗುಣಬಿಂಬ ಪ್ರತಿಬಿಂಬ ಭಾವ, ದ್ರವ್ಯ ಬಿಂಬ ಪ್ರತಿಬಿಂಬ ಭಾವ, ಕ್ರಿಯಾಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳ್ತಾ ಇದ್ದ. ಅದನ್ನ ಅಂದ್ರೆ ಅಲ್ಲಿಗೆ ಇಲ್ಲಿಗೆ ಚೂರು ವ್ಯತ್ಯಾಸ ಬರುತ್ತೆ, ಶಬ್ದ ಬೇರೆ ವಿಷಯ ಬೇರೆ, ಆದ್ರೆ ಅಲ್ಲಿಂದ ನೋಡಿಕೊಂಡು ಚೆನ್ನಾಗುತ್ತೆ. ಹಾಗಾದ್ರೆ ಇದನ್ನ ಮುಂದೆ ನೋಡೋಣ. ಆದ್ರೆ ಹಿಂದೆ ಹೇಳಿದ ಪದ್ಯದಲ್ಲಿ ವಿತ್ತ ದೇಹಾಗಾರ ಅಂತ ಹೇಳಿದ್ರಲ್ಲ, ಅಪತ್ಯ ಮಿತ್ರಾದಿಗಳೊಳಗೆ ಈ ತರ ಚಿಂತನೆ ಯಾವಾಗಾದ್ರೂ ಬಂತ ನಮಗೆ ಅಂತ ನೋಡಿ. ಮಕ್ಕಳನ್ನು ನೋಡಿದಾಗ ಅವರನ್ನು ಯಾವ ಹೆಸರಿಂದ ಕರೀತಾ ಇದ್ವೋ, ರಮೇಶೋ ಶ್ರೀನಿವಾಸೋ ಏನೋ ಕರೀತಾ ಇರ್ತೇವೆ. ಆ ಕರೆಯೋ ಕಾಲಕ್ಕೆ ಆ ಹೆಸರಿಂದ ದೇವರಲ್ಲಿದ್ದಾರೆ ಎಂಬುದು ನೆನಪಾಗ್ತಾ ಇದೆಯಾ? ಇಲ್ಲ. ನಾನು ಯಾಕಂದ್ರೆ ಅದು ಬಿಟ್ಟೆ, ಅದು ಹೇಳೋದು ಬಿಟ್ಬಿಟ್ಟೆ. ಮೇನ್ ಅದೇ ನಮ್ ಜೀವನದಲ್ಲಿ ಇರೋದದೇ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಮ್ಮವ್ರನ್ನೇ ಕರಿತಾ ಇರ್ತೇವೆ. ಹೆಂಡತಿ ಮಕ್ಕಳನ್ನೇ ಕರೆಯೋದು, ಗಂಡ ಮಕ್ಕಳನ್ನೇ ಕರೆಯೋದು. ಆ ನೀವು ಏನ್ರಿ ಅಂತ ಕರೀತಾರೆ, ಹೆಸರು ಕರೆಯಲ್ಲ, ಇರ್ಲಿ ಬಿಡಿ. ಏನ್ರಿ ಅಂತ ಕರೆದ್ರೆ ಆ ಹೆಸರಿಂದ ದೇವರು ಇರ್ತಾರಲ್ಲ. ಒಟ್ಟಾರೆ ಅಲ್ಲಲ್ಲಿ ದೇವರು ಆಯಾ ಆಕಾರದಲ್ಲಿ ಇದ್ದಾರೆ. ಇದು ಯಾವಾಗ ನೆನಪಾಗುತ್ತೆ ನಮಗೆ? ಒಳಗೆ ಜೀವ ಬಹಳ ಸೂಕ್ಷ್ಮ ಅಂತ ನೆನಪಿದ್ದಾಗ ಮಾತ್ರ ಆಗುತ್ತೆ ನೋಡಿ. ಎದುರಿಗೆ ನೀವು ಬಂದು ಮಾತಾಡ್ತಾ ಇದ್ದೀರಾ, ಮಾತಾಡ್ತಾ ಇರೋ ಕಾಲಕ್ಕೆ ನೀವು ಅಂದಾಗ ದೇಹದ ಕಡೆ ನನಗೆ ಗಮನ ಇದ್ರೆ ನೀವು ಒಂದು ಮಾತಾಡ್ತಾ ಇರ್ತೇನೆ. ಆದರೆ ಈ ದೇಹ ಬೇರೆ, ಒಳಗಿದ್ದ ಜೀವ ಬಹಳ ಸೂಕ್ಷ್ಮ ಅಂತ ನೆನಪಿದ್ದು ಆ ಮಾತಾಡೋ ಕಾಲಕ್ಕೆ ನೆನಪಾಗಿ ಬಿಟ್ರೆ ಹೇಗಿರುತ್ತೆ? ಅಯ್ಯೋ ಈ ಜೀವಿ ಒಳಗ್ ಕೂತಿದೆ, ಈ ಶರೀರ ಹೊತ್ಕೊಂಡು ಸ್ವಾಮಿಯೇ ಮಾತಾಡ್ತಾ ಇದ್ದಾನಲ್ಲ ಅಂತ ದಿಗ್ಭ್ರಾಂತಿ ಆಗ್ತಾ ಇರುತ್ತೆ ಮಾತಾಡೋ ಕಾಲಕ್ಕೆ. ಈ ಆಲೋಚನೆ ಬಂದ್ರೆ ಪ್ರತಿಯೊಬ್ಬರು ನೋಡ್ತಾ ಇರೋ ಕಾಲಕ್ಕೆ ಅವನೇ ಮಾತಾಡಿದ, ಅವನೇ ಮಾತಾಡಿದ, ಅವನೇ ಮಾಡಿದ, ಅವನೇ ಅವನ ಕಡೆ ಗಮನ ಕೊಟ್ರೆ ಆ ವ್ಯಕ್ತಿ ಕಡೆ ಗಮನ ಹೋಗ್ಬಿಡುತ್ತೆ, ಹೌದಲ್ವಾ? ಈ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನೀವು ಯಾರ್ಯಾರ ನೋಡ್ತೀರೋ ಇಷ್ಟು ಕಾಲ ಇವರನ್ನು ನೋಡಿದ್ ಸಾಕಾಯ್ತು, ಅವರು ಇವರು ಅವರು ಇವರು ಅಂತ ಅವರನ್ನೇ ನೋಡಿದ್ದಾಯ್ತು. ಇವಾಗ ಅವರನ್ನೇ ನೋಡೋದು ಬೇಡ, ಅವರ ಆಕಾರದಲ್ಲಿ ಭಗವಂತನ ನೋಡಿ, ಅವರೆಲ್ಲೋ ಒಳಗೆ ಕೂತಿದ್ದಾರೆ ಚಿಕ್ಕ ರೂಪದಿಂದ ಅಂತವರನ್ನ ಹೊತ್ತುಕೊಂಡು ಆಕಾರದಿಂದ ಮಾತಾಡಿ ಎಲ್ಲ ಮಾಡ್ತಾ ಇದ್ದಾನಲ್ಲ, ಆ ರೂಪದ ನೆನಪು ನಿಮಗೆ ಬೆಳಿಗ್ಗೆನಿಂದ ರಾತ್ರಿವರೆಗೂ ಎಷ್ಟು ಸಲ ಆಯಿತು ಲೆಕ್ಕ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಲ್ಲ, ಹರಿಕಥಾನುಸಾರ ಬಾಯಿಪಾಠವೂ ಆಗಿರುತ್ತೆ. ಸ್ಮರಿಸಿತೋರು ಎಂಬುದು ಆಯಿತು, ಸ್ಮರಿಸಿತರು ಇಲ್ಲ. ಸ್ಮರಿಸಿದ್ವಾ? ಇಲ್ಲ. ಮಾಡಿದ್ರೆ ಏನಂತೆ ಗಂಟು ಹೋಗುತ್ತೆ? ಬೆಳಗ್ಗಿಂದ ಯಾರ್ಯಾರು ಕಾಣಿಸ್ತಾರೆ, ಹೆಂಡತಿ ಮಕ್ಕಳು ಎಲ್ಲ, ಆಯಾ ಆಕಾರದಲ್ಲಿ ಸ್ವಾಮಿ ತಾನೆ, ಅದೇ ಹೆಸರು ಆತನಿಗೆ ಅಂತ ಅವರು ಮಾತಾಡೋ ಕಾಲಕ್ಕೆ, ಕೊಡೋ ಕಾಲಕ್ಕೆ, ತಿನ್ನೋ ಕಾಲಕ್ಕೆ, ಕುಡಿಯೋ ಕಾಲಕ್ಕೆ ಅವನೇ ಮಾಡಿಸ್ತಾ ಇದ್ದಾನೆ ಎಂಬುದು ಪ್ರಾಕ್ಟಿಕಲ್ ವಿಷನ್ ನೋಡ್ತಾ ಹೋಗ್ಬಿಡಿ, ಅದ್ಭುತವಾಗಿ ಕಾಣುತ್ತೆ. ಇದು ಬಂದ್ರೆ ಬರ್ತಾನೇ ಇದ್ರೆ ನಮಗೆ ನಾವು ಪ್ರತ್ಯೇಕವೇ ಆಗ್ಬಿಡ್ತೀವಿ, ಸಪರೇಟ್ ಆಗ್ಬಿಡ್ತೀವಿ ಜನರ ಮಧ್ಯದಿಂದ. ಜನರೆಲ್ಲ ಮಾಮೂಲಾಗಿರ್ತಾರೆ, ನಾವು ತಿರುಗ್ತಾನೆ ಇರ್ತೀವಿ, ಆಲೋಚನೆ ಮಾತ್ರ ಬೇರೆದೇ ಬೇರೆದೇ ಬರ್ತಾ ಇರುತ್ತೆ. ನೀವು ನೀವು ಬಂದು ಮಾತಾಡಿದಾಗ ನಿಮ್ಮ ರೂಪದಲ್ಲಿ ದೇವರನ್ನೇ ನೋಡೋದು ನನಗೆ ಅಭ್ಯಾಸ ಆದರೆ ನಿಮ್ಮ ಕಡೆ ಗಮನ ಕಡಿಮೆ ಆಗಿಬಿಟ್ರೆ ನನಗೆ ಉತ್ತರ ನಡೀತಾ ಇರುತ್ತೆ, ಎಲ್ಲಾ ಹೇಳ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ, ಆದರೆ ನನ್ನ ಉತ್ತರ ಯಾರಿಗೆ ಕೊಟ್ಟದ್ದು? ನಿಮಗಲ್ಲ, ಆ ದೇವರಿಗೇನೆ. ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ಈ ಜೀವ ಅಲ್ಲ, ಸ್ವಾಮಿಯಲ್ಲಿ ನಿಂತು ಮಾತಾಡಿಸ್ತಾ ಇದ್ದಾನೆ, ಇವನು ಮಾಡ್ತಾ ಇದ್ದಾನೆ. ಆ ದೃಷ್ಟಿ ಬಂದ್ರೆ ಒಂದು ಕಡೆ ಅವನು ಸೊರೆ ಮಾತಾಡ್ತಾ ಇದ್ದೇನೆ ಅಂತ, ಹಾಗೆ 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 ಪ್ರತಿಯೊಬ್ಬರಲ್ಲಿ ಪದಾರ್ಥದಲ್ಲಿ ಇದನ್ನೇ ಗುರಿಯಾಗಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಅಭ್ಯಾಸ ಆಗಿಬಿಟ್ರೆ ನಮಗೆ ಗೊತ್ತಿಲ್ಲದೇನೆ ಬರ್ಲಿಕ್ಕೆ ಶುರು ಆದರೆ ಅವಾಗ ಅನ್ಸುತ್ತೆ ನಮಗೆ ಈ ತರ ಇಷ್ಟು ಕಾಲ ಯಾಕೆ ಬದುಕಲಿಲ್ಲ ಅಂತ ನಮ್ಗೆ ಶುರು ಆಗುತ್ತೆ. ಅಲ್ಲೂ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಖಂಡಿತ ಎರಡು ಮಾತಿಲ್ಲ, ಅವನೇ ಮಾಡಿಸ್ತಾ ಇರೋದಲ್ಲಿ ಪ್ರಾಕ್ಟಿಕಲ್ ಆಗಿ. ಅಜೀವ ಸ್ವತಂತ್ರ, ಅವನ ಕರ್ಮಾನುಸಾರ ನಮ್ಮ ಕರ್ಮಾನುಸಾರ, ಅಂಥವನ ಕರ್ಮ ಅವನ ಕರ್ಮಾನುಸಾರ ಅವನು ಚೇಷ್ಟೆ ಮಾಡಿಸ್ತಾನೆ. ನಮ್ಮ ಕರ್ಮ ಅಂತ ಉದ್ದಕ್ಕೆ ಅವ್ರು ನಮ್ಗೆ ಗಡ್ಡ ಹಾಕಿದ್ದಾನೆ, ಇಲ್ಲಾಂದ್ರೆ ಅವ್ರು ನಮ್ಮ ಹತ್ರ ಕರ್ಕೊಂಡು ಚೇಷ್ಟೆ ಮಾಡಿಸ್ತಾನೆ. ನಮ್ಗೇನೋ ಕೂತಿದ್ದರು, ಹಾ ನಮ್ ಕರ್ಮಾನುಸಾರ ಚೇಷ್ಟೆ ಮಾಡಿಸ್ತಾ ಇದ್ದಾನೆ, ಮಾಡಿಸ್ಲಿ. ಅಲ್ಲಿ ಆ ಸ್ವಾಮಿ ನಂದು ಬಿಟ್ರೆ ಆಯ್ತಲ್ಲ, ಸ್ವಾಮಿ ಎಂಥದ್ ಮಾಡಿಸ್ತಾ ಇದೀಯಾ ಹರೇ ಅಂದ್ ಬಿಟ್ರೆ ದುಃಖ ಪರ್ಸೆಂಟೇಜ್ ಬಹಳ ಕಡಿಮೆ ಆಗ್ಬಿಡುತ್ತೆ. ಇಲ್ಲ ನೀವು ಹಲ್ಕಲ್ ಕಡಿತಾ ಇದ್ದು ಒಂದ್ ಹಲ್ಕಲ್ ಹಾಕ್ಲಿಕ್ಕೆ ಹೋಗ್ತಾ ಇರ್ತೀವಿ, ಇವಾಗ ಆಗಲ್ಲ ನಂದೇ ಕೂತಿದೆ ಯಾರ ಮೇಲೆ ಕಲ್ಲು ಹಾಕ್ಲಿ ಅಂತ ಹೇಳಿ ನಮ್ಮ ಬುಡದ ಮೇಲೆ ಕಲ್ಲು ಹಾಕ್ಲಿಕ್ಕೆ ನೋಡ್ತೀವಿ. ನಮ್ ಬುಡ ಕಳ್ಕೊಂಡ್ವಾ ಅದು ತಾನಾಗಿ ದೂರ ಆಗ್ಬಿಡುತ್ತೆ. ಆದ್ದರಿಂದ ಈ ಒಂದು ಪದ್ಯ ಬಹಳ ಸೂಕ್ಷ್ಮ. ನಾವು ಪ್ರತಿಯೊಬ್ಬರಲ್ಲಿ ಆಯಾ ಆಕಾರದ ದೇವರನ್ನ ನೋಡುತ್ತಾ ಅವನ ಜೊತೆಗೆ ಮಾತಾಡ್ತಾ ಇದ್ದೇನೆ, ಅವನಿಗೆ ಕೊಡತಾ ಇದ್ದೇನೆ, ಅವನಿಗೆ ಮಾಡುತ್ತಾ ಇದ್ದೇನೆ. ಜೀವ ಗೌಣ ಅಂದ್ರೆ ಇರ್ಲಿ, ಅವ್ರ ಮುಖ್ಯ ಅಲ್ಲ, ಇಷ್ಟು ಕಾಲ ಅವರನ್ನೇ ಮುಖ್ಯ ಇಟ್ಕೊಂಡು ಅವ್ರನ್ನೇ ನೋಡ್ತಾ ಇದ್ದೆ, ಏನ್ ಬಂತು? ಏನಿಲ್ಲ. ಈಗ ಅವರು ಸುತ್ತು ಇರುವ ಸ್ವಾಮಿಯನ್ನ ನೋಡೋಣ, ಅವರ ಒಳಗೆಲ್ಲೋ ಕೂತಿದ್ದಾರೆ. ಇಷ್ಟು ಕಾಲ ಇವರು ಮೆಚ್ಚಿಕೊಂಬೋದೆ, ಇವರು ಚಪ್ಪಾಳೆ ತಟ್ಟೋದೆ, ಇವರ ಹೊಗಳಿಕೇನೆ, ಇವನ ಅಭಿಮಾನವೇ ಜಾಸ್ತಿ ಅಂತ ನೋಡ್ತಾ ಇದ್ದೆ. ಇವರು ಬೇಡ, ಯಾಕಂದ್ರೆ ಇವರು ಇರ್ತಾರೆ ನಾಳೆ ಹೋಗ್ತಾರೆ, ಅದ ನಂಬಿದ್ದಕ್ಕೆ ದುಃಖ. ಅದಕ್ಕೆ ಆ ಸುತ್ತು ಸ್ವಾಮಿ ಇದ್ದಾನಲ್ಲ, ಅವನೇ ಅಭಿಮಾನ ಕೊಡತಾ ಇದ್ದಾನೆ. ಅದಕ್ಕೆ ಇವಾಗ ಗೊತ್ತಾಯಿತು, ಅದಕ್ಕೆ ಅವರು ಅಭಿಮಾನ, ಅವರ ಮೂಲಕ ಅಭಿಮಾನ ಪಡಿಸ್ತಾ ಇದ್ರೆ ಸ್ವಾಮಿ ನಾವು ಅವನ ಬಿಟ್ಟು ಇವ್ರ ಮೇಲೆ ಅಭಿಮಾನ ತೋರ, ಪಪ್ಪೆಟ್ ಮೇಲೆ ಅಭಿಮಾನ ತೋರ್ತಾ ಇದ್ವು. ಏನ್ ಮೇಲೆ ಈ ಪಪ್ಪೆಟ್ ಬೇಡ, ಯಾರ ಮೇಲೆ? ಆ ಡೈರೆಕ್ಟ್ ಕಾಂಟ್ಯಾಕ್ಟ್ ಸ್ವಾಮಿ ಇರ್ತಾನೆ, ಯಾರಿಗೂ ಗೊತ್ತಾಗಲ್ಲ ನಾ ದೇವ್ರ ನೋಡ್ತಾ ಇದೀವಿ ಅಂತೇಳಿ. ಆ ಮಾತಾಡೋರ್ಗೂ ಗೊತ್ತಾಗಲ್ಲ, ಅವ್ರು ನಮ್ಮನೆ ನೋಡಿ ಏನ್ರಿ ಅಂತ ಮಾತಾಡ್ತಾ ಇರ್ತಾರೆ. ನಾವು ಮಾತ್ರ ಆ ಸುತ್ತು ಇರೋ ಸ್ವಾಮಿಯನ್ನೇ ಗಮನಿಸಿ ಉತ್ತರ ಕೊಡ್ತಾ ಇರ್ತೇವೆ. ಆ ಮಾತವನೇ ಮಾತಾಡಿಸ್ತಾ ಇರ್ತಾನೆ, ಹೌದಾ ಸರಿ ರೀ ಸರಿ ರೀ ಸರಿ ರೀ ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಮಾತಾಡಿದ್ದೆಲ್ಲ ನಿನ್ನ ಪೂಜೆ ಅಂತ ಹೋಗ್ಬಿಡ್ತಾರೆ. ಈ ತರ ಮಕ್ಕಳಾಗಲಿ ಯಾರೇ ಆಗಲಿ ಎಲ್ಲರ ಜೊತೆಗೆ ಈ ತರ ಪ್ರವೃತ್ತಿ ನಮ್ಮಲ್ಲಿ ಬಂದದ್ದೇ ಆದರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ನೋಡ್ರಿ. ಮಾಡಿಲ್ಲ ಅದಕ್ಕೆ ನಾವು ಬಿದ್ದಿದ್ದೀವಿ. ಅದಕ್ಕೆ ಸಿದ್ಧವಿಠಲರು ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ, ಹೇಳಿದ ಪ್ರಕಾರ ಮಾಡಿದವರಿಗೆ ಈ ಭವರೋಗ ಇರತ್ತ, ಚಾಲೆಂಜ್ ಮಾಡ್ತೇನೆ ಅಂತ ಹೇಳ್ತಾರೆ. ನಮ್ಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಆ ತರ ಅಂದ್ರೆ ಎಲ್ಲಿ ಗೊತ್ತಾ ನಮಗೆ? ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಬಹಳ ಬರ್ತಾ ಇದೆ. ಪದ್ಯ ಇದೆ, ಪದ್ಯದಲ್ಲಿ ಅರ್ಥ ಇದೆ, ಅದನ್ನ ಅಪ್ಲೈ ಹೀಗ್ ಮಾಡಿ ಅಂತ ಹೇಳೋಣ ಅರ್ಥ ಇಲ್ಲ. ಹೌದಲ್ವೋ? ಅವರು ಅಪ್ಲೈ ಮಾಡಿ ಈ ತರ ಮಾಡಿ ಇದರ ರುಚಿ ಹೀಗೆ ಅಂತ ಹೇಳೋ ದಾಸರು ನಮಗೆ ಸಿಗ್ತಾ ಇಲ್ಲ. ಅಲ್ಲ, ಹಾ ಒಳ್ಳೆ ಪ್ರಶ್ನೆ ಬಂತು. ಒಬ್ಬರು ಒಬ್ಬನನ್ನು ಹೊಡೆಯೋ ಕಾಲಕ್ಕೆ ಎರಡು ಮಾತಿಲ್ಲ, ಹೊಡೆಸ್ಕೊಳ್ಳುವನಲ್ಲಿ ದೇವರಿದ್ದಾನೆ, ಹೊಡೆಯುವನಲ್ಲೂ ದೇವರೇ ಇದ್ದಾರೆ, ದೇವರೇ ಮಾಡಿಸ್ತಾ ಇದ್ದಾನೆ. ಆದರೆ ಸುಮ್ಮನೆ ಇರು ಅಂತ ದೇವರು ಹೇಳಲಿಲ್ಲ, ಹೇಳಿಲ್ಲ. ಹೊಡೆಸ್ಕೊಂಬವನು ಕೆಟ್ಟವನಾಗಿ ಹೊಡೆಯುವನು ಒಳ್ಳೆಯವನಾಗಿದ್ರೆ ಸುಮ್ಮನೆ ಇದ್ಬಿಡಿ. ಹೊಡೆಸ್ಕೊಂಬವನು ಒಳ್ಳೆಯವನಾಗಿದ್ದು ಹೊಡೆಯುವನು ಕೆಟ್ಟವನಾಗಿದ್ರೆ ಅಂದ್ರೆ ದೇವರು ಹೇಳೋದೇನು? ನಾನು ಕೆಟ್ಟವನ ಮೂಲಕ ಒಳ್ಳೆಯವನನ್ನ ಹೊಡೆಸುವಾಗ ಇವನ ಕರ್ಮಾನುಸಾರವೇ ಇವನು ಒಳ್ಳೆಯವನೇ ಹೊಡೆಸ್ಕೊಂಬವನು, ಆದರೆ ಹಿಂದಿನ ಜನ್ಮದಲ್ಲಿ ಏನ್ ಮಾಡ್ಕೊಂಡು ಬಂದನೋ ಅದಕ್ಕೆ ಅವನ ಮೂಲಕ ಹೊಡೆಸ್ತಾ ಇದ್ದೇನೆ. ಆದರೆ ನಾನು ಅದೇ ಸಮಯದಲ್ಲಿ ನನ್ನನ್ನೇ ಮರೆಸಿ ಹೇಗ್ ಮಾಡಿಸ್ತೇನೆ ಎಂಬುದು ಮರೆಸಿ ಇನ್ನೊಬ್ಬನಿಂದ ಹೊಡೆಸ್ಬಿಡ್ತೇನೆ ಇವನನ್ನ ಮಾಡಿಸ್ತಾನೆ ದೇವರು. ಆದರೆ ಇಲ್ಲಿ ಪ್ರಶ್ನೆಗಳೇನ್ ಬರುತ್ತೆ? ಸರ್ವಥ ಇಲ್ಲ, ಅಲ್ಲ ನೀ ನಿಮ್ಮೆದುರಿಗೆ ನಡೆಯುವಾಗ ನೀವು ಸುಮ್ಮನಿರಬಾರದು. ಆ ದುಷ್ಟನಿದ್ದಾನಲ್ಲ, ಅವನ ಹಿಡ್ಕೊಂಡು ಹೊಡೆಯೋದ ಅಲ್ಲಿರೋ ದೇವರ ಪೂಜಾ. ಹೌದು, ಇಲ್ಲಿ ಹೊಡೆಸೋದು ಅವನಿಗೂ ಪೆಟ್ಟು ಬೀಳಲ್ಲ, ಅದೊಟ್ಟನಿಗೆ ಪೆಟ್ಟು ಬೀಳುತ್ತೆ, ಅದಾಗ ದೇವರಿಗೆ ಪೂಜಾ ಅಲ್ವಾ ಅಷ್ಟೇ, ಇನ್ನೇನಿಲ್ಲ. ಅದೇ ಇಲ್ಲಿ ಎಲ್ಲಿ ಗೊತ್ತಾ, ಇದು ಪಟುಕೋಪಿನ ನ್ಯಾಯ ಅಂತ. ಹಿಂದೆ ಕೋಪಿನ ಸಿಗಿಸಿದ್ರೆ ಮುಂದೆ ಹೋಗುತ್ತೆ, ಮುಂದೆ ಹಿಂದೆ ಬಿಡ್ತಂತೆ, ಎಲ್ಲಾ ದೇವರೇ ಮಾಡಿಸ್ತಾರೆ ಅಂತ ನೀಡ್ಬೇಕು. ಅದು ಹೇಳೋಕಾಲಕ್ಕೆ ಈ ಮಾತು ಕೆಲವು ಬರ್ತಾ ಇರತ್ತೆ, ಅಲ್ರಿ ಅವ್ನು ಹೆಂಡ ಕುಡಿತಾ ಇದ್ದಾನೆ ಅಂದ್ರೆ ದೇವರೇ ಮಾಡಿಸಿ ಬಿಡ್ಬೋದಾ ಅಂತ ಹೇಳಿ, ಆದ್ರಿಂದ ದೇವರೇ ಮಾಡಿದ್ದ ಅಂತ ಹೇಳ್ಬೇಡಿ ಅಂತ ಕೊನೆಗೆ ತನ್ನ ಏನು ರಿವರ್ಸ್ ಬರುತ್ತಲ್ಲಿ, ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಹೇಳಲೇಬೇಕು. ಆ ಹೆಂಡ ಕುಡಿಸಿದ್ದು ಕೂಡ ದೇವರೇ ಮಾಡಿಸ್ತಾ ಇದ್ದಂತ ಹೇಳಬೇಕು, ಅವನ ಕರ್ಮಾನುಸಾರ ಮಾಡಿಸ್ತಾ ಇದ್ದಾರೆ ಅಂತ ಹೇಳಬೇಕು. ಸರಿ ದೇವರೇ ಮಾಡಿಸ್ತಾರೆ ಎಂಬುದು ದೇವರೇ ಸರಿ ಮಾಡುತ್ತಾನೆ. ಎದುರಿದ್ದವರಲ್ಲಿ ಆ ಹೊತ್ತಿಗೆ ದೇವರು ಎಂಬುದೇ ಮರೆಸಿ ಹೋಗಿ ಹೊಡೆದು ಸರಿ ಇರು ಅಂತ ಹೇಳಿಸ್ಬಿಡ್ತಾನೆ, ನಂತರ ನೆನಪು ಕೊಡ್ತಾನೆ ದೇವರೇ ಮಾಡಿಸಿದ್ದು. ಇದನ್ನೇ ದಾಸರ ಹೇಳ್ತಾರೆ, ಮಾಡುತ್ತಲಿರಬೇಕು ಮಾಡಿಲ್ಲ ಎನ್ನಬೇಕು ಎಂಥ ಮಾತು ಅಂದ್ರೆ, ದೇವ ನಮ್ಮಿಂದ ಎರಡು ರೀತಿ ಮಾಡಿಸ್ತಾನಂತೆ. ಸ್ವಲ್ಪ ಮಟ್ಟ ಜಾಸ್ತಿ ಆಯಿತಾ, ದೇವರೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕೊಟ್ಟು ದೇವರೇ ಮಾಡಿಸ್ತಾನೆ. ಮಟ್ಟ ಇನ್ನ ಬೆಳೆದಿಲ್ಲ, ಜ್ಞಾನವೇನು ಕೊಟ್ಟಿರ್ತಾನೆ ದೇವರು ಮಾಡಿಸ್ತಾನೆ ಅಂತ. ಮಾಡಿಸೋ ಕಾಲಕ್ಕೆ ದೇವರೇ ಮಾಡಿಸ್ತಾನೆ ಎಂಬುದು ತೆಗೆದುಬಿಟ್ಟು ಮಾಡಿಸ್ತಾನೆ. ದೇವರೇ ಮಾಡಿಸ್ತಾ ಇದ್ದಾನೆ ಎಂಬುದು ತೆಗೆದುಬಿಟ್ಟು ದೇವರು ನಮ್ಮಿಂದ ಕೆಲಸ ಮಾಡಿಸಿದಾಗ ಮಾಡುತ್ತಾ ಇರು. ಅವನೇ ಮತ್ತು ನೆನಪು ಕೊಟ್ಟಾಗ ಅಯ್ಯೋ ನಾ ಮಾಡಿಲ್ಲ ಅನ್ನು, ಅಷ್ಟು ಅರ್ಥ, ಎಷ್ಟು ಚೆನ್ನಾಗಿದೆ ಅದರ ಪ್ರಧಾನ ಸೂತ್ರ ಏನಿದೆ, ಇರಲೇಬೇಕು ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇತ್ತ ಸ್ವಾಮಿ ರಕ್ಷಣೆ ಮಾಡಿಯೇ ಮಾಡುತ್ತಾನೆ, ಮಾತಿಲ್ಲ. ಶ್ರೀಕೃಷ್ಣ ಇವಾಗ ವಿರಾಟ್ ರೂಪ ಚಿಂತನೆ ಇದೆ, ಕಮಲಗಳು ಚಿಂತನೆ.